ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 17/12/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಮನಸ್ಸಾ ವಾಚಾ ಕರ್ಮಣ ಬಹಳಷ್ಟು ಖುಷಿಯಲ್ಲಿರಬೇಕು, ಎಲ್ಲರನ್ನೂ ಖುಷಿಪಡಿಸಬೇಕು, ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ಇಂದಿನ ಪ್ರಶ್ನೆಯಾಗಿದೆ, ಡಬ್ಬಲ್ ಅಹಿಂಸಕರಾಗುವಂತಹ ಮಕ್ಕಳು ಯಾವ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು? ಉತ್ತರ, ಫಸ್ಟ್ ಪಾಯಿಂಟ್, ವಾಣಿಯ ಮೂಲಕ ಎಂದು ಅನ್ಯರಿಗೆ ದುಃಖವನ್ನು ನೀಡಬಾರದು ಅನ್ನುವ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ನಮ್ಮ ವಾಣಿಯ ಮೂಲಕ ಎಂದು ಯಾರಿಗೂ ದುಃಖ ಆಗಬಾರದು ಅನ್ನುವ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ ವಾಣಿಯ ಮೂಲಕ ದುಃಖವನ್ನು ನೀಡುವುದೂ ಕೂಡ ಹಿಂಸೆಯಾಗಿದೆ. ನಾವೀಗ ದೇವತೆಗಳಾಗುತ್ತಿದ್ದೇವೆ, ಆದ್ದರಿಂದ ನಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು. ನಮ್ಮ ಆಹಾರ ಪಾನೀಯ ಬಹಳಷ್ಟು ಉನ್ನತವಾಗಿರಬಾರದು, ಅಂದರೆ ಬಹಳ ಶ್ರೇಷ್ಠ ಆಗಿರಬಾರದು ಮತ್ತು ಬಹಳ ಕನಿಷ್ಠ ಕೂಡ ಆಗಿರಬಾರದು. ಇಂದಿನ ಗೀತೆಯಾಗಿದೆ, ದುರ್ಬಲರ ಜೊತೆಗೆ ಶಕ್ತಿಶಾಲಿಗಳ ಯುದ್ಧ. ಓಂ ಶಾಂತಿ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪರಮಾತ್ಮ ತಂದೆ ಪ್ರತಿದಿನ ಮೊದಲೇ ತಿಳಿಸುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ, ದಯವಿಟ್ಟು ಗಮನವನ್ನು ಕೊಡಿ ಎಂದು ಹೇಳುತ್ತಾರೆ ತಾನೆ, ಅಟೆನ್ಷನ್ ಪ್ಲೀಸ್ ಎಂದು ಹೇಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಬ್ಬ ಪರಮಾತ್ಮ ತಂದೆಯ ಕಡೆ ಗಮನವನ್ನು ಕೊಡಿ. ಪರಮಾತ್ಮ ತಂದೆ ಬಹಳಷ್ಟು ಮಧುರ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಪ್ರೀತಿಯ ಸಾಗರ, ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈಗ ನೀವೂ ಕೂಡ ಬಹಳಷ್ಟು ಪ್ರಿಯ ಆತ್ಮರಾಗಬೇಕು. ಮನಸ್ಸ ವಾಚ ಕರ್ಮಣ ಪ್ರತಿ ಮಾತಿನಲ್ಲೂ ನೀವು ಖುಷಿಯಲ್ಲಿ ಇರಬೇಕು, ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ಪರಮಾತ್ಮ ತಂದೆ ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಸುಖಿಗಳನ್ನಾಗಿ ಮಾಡುವುದಕ್ಕೋಸ್ಕರ. ನೀವೀಗ ಯಾರಿಗೂ ಯಾವುದೇ ಪ್ರಕಾರದಿಂದ ದುಃಖವನ್ನು ನೀಡಬಾರದು. ಈಗ ದುಃಖವನ್ನು ನೀಡುವಂತಹ ಕರ್ಮವನ್ನು ನೀವು ಮಾಡಬಾರದು. ಅನ್ಯರಿಗೆ ದುಃಖ ಆಗುವಂತಹ ಯಾವ ಕರ್ಮವನ್ನೂ ಕೂಡ ನೀವೀಗ ಮಾಡಬಾರದು. ನಿಮ್ಮ ಮನಸ್ಸಿನಲ್ಲೂ ಕೂಡ ದುಃಖವನ್ನು ನೀಡುವ ವಿಚಾರ ಬರಬಾರದು. ಆದರೆ ಮನಸ್ಸಿನಲ್ಲೂ ದುಃಖವನ್ನು ನೀಡದೇ ಇರುವಂತಹ ಸ್ಥಿತಿ ಅಂತ್ಯದಲ್ಲಿ ರೂಪಿತ ಆಗುತ್ತದೆ. ಕರ್ಮೇಂದ್ರಿಯದ ಮೂಲಕ ಸ್ವಲ್ಪವಾದರೂ ತಪ್ಪು ನಡೆಯುತ್ತಿರುತ್ತದೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡಿದಾಗ ಪುನಃ ನೀವು ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಶರೀರವನ್ನು ನೋಡಲೇಬಾರದು. ಶರೀರವನ್ನು ನೋಡದೇ ಇದ್ದಾಗ ನೀವು ಹೇಗೆ ದುಃಖವನ್ನು ನೀಡಲು ಸಾಧ್ಯ? ಇದು ಗುಪ್ತ ರೂಪದ ಪರಿಶ್ರಮ ಆಗಿದೆ. ಆತ್ಮವನ್ನೇ ನೋಡುವುದು ಗುಪ್ತ ಪರಿಶ್ರಮ ಆಗಿದೆ. ಇದು ಸಂಪೂರ್ಣ ಬುದ್ಧಿಯಿಂದ ಮಾಡುವ ಕೆಲಸ ಆಗಿದೆ. ಇದು ಬುದ್ಧಿಯ ಕೆಲಸ ಆಗಿದೆ. ನೀವೀಗ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರ. ಯಾವಾಗ ನೀವು ಪಾರಸ ಬುದ್ಧಿ ಉಳ್ಳವರಾಗಿದ್ದೀರೋ ಆಗ ನೀವು ಬಹಳಷ್ಟು ಸುಖವನ್ನು ಅನುಭವ ಮಾಡಿದ್ದೀರ. ನೀವೇ ಸುಖಧಾಮಕ್ಕೆ ಮಾಲೀಕರಾಗಿದ್ದೀರಿ. ಇದು ದುಃಖಧಾಮ ಆಗಿದೆ. ಇದು ಬಹಳ ಸಹಜವಾದ ಮಾತಾಗಿದೆ. ಅದು ಶಾಂತಿಧಾಮ ಆಗಿದೆ. ಶಾಂತಿಧಾಮ ನಮ್ಮ ಮಧುರ ಮನೆಯಾಗಿದೆ. ಅಲ್ಲಿಂದ ಪಾತ್ರವನ್ನು ಮಾಡಲು ಪುನಃ ನಾವು ಇಲ್ಲಿಗೆ ಬಂದಿದ್ದೇವೆ. ಬಹಳಷ್ಟು ಸಮಯದಿಂದ ದುಃಖದ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ಈಗ ನಾವು ಸುಖಧಾಮಕ್ಕೆ ಹೋಗಬೇಕು. ಆದ್ದರಿಂದ ಪರಸ್ಪರರನ್ನು ಸೋದರ ಸೋದರರು ಎಂದು ತಿಳಿದುಕೊಳ್ಳಬೇಕು. ಅಂದರೆ ಒಬ್ಬರು ಇನ್ನೊಬ್ಬರನ್ನು ನೋಡಿ ಇವರು ನನ್ನ ಸೋದರರು ಎಂದು ತಿಳಿದುಕೊಳ್ಳಬೇಕು. ಆತ್ಮಕ್ಕೆ ದುಃಖವನ್ನು ನೀಡಲು ಸಾಧ್ಯ ಇಲ್ಲ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಜೊತೆಗೆ ನಾನು ಮಾತನಾಡುತ್ತಿದ್ದೇನೆ ಎಂದು ಅನುಭವವನ್ನು ಮಾಡಬೇಕು. ಆತ್ಮ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದೆ. ಬ್ರಹ್ಮನ ಭ್ರುಕುಟಿ ಶಿವತಂದೆಯ ಸಿಂಹಾಸನ ಆಗಿದೆ. ಬ್ರಹ್ಮನ ಶರೀರ ಶಿವತಂದೆಯ ರಥ ಆಗಿದೆ. ಮಕ್ಕಳಾದ ನೀವು ಹೇಳುತ್ತೀರ, ನಾವು ಶಿವತಂದೆಯ ರಥವನ್ನು ಶೃಂಗಾರ ಮಾಡುತ್ತೇವೆ ಎಂದು. ಶಿವತಂದೆಯ ರಥಕ್ಕೆ ನಾವು ಊಟವನ್ನು ಮಾಡಿಸುತ್ತೇವೆ ಎಂದು ಹೇಳುತ್ತೀರಾ? ಅಂದ ಮೇಲೆ ನಿಮಗೆ ಶಿವತಂದೆಯ ನೆನಪೇ ಇರುತ್ತದೆ. ಶಿವತಂದೆ ಕಲ್ಯಾಣಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪಂಚತತ್ವದ ಕಲ್ಯಾಣವನ್ನು ಮಾಡುತ್ತೇನೆ. ಸತ್ಯಯುಗದಲ್ಲಿ ಅಂತಹ ಯಾವ ವಸ್ತುವೂ ಇರುವುದಿಲ್ಲ. ಅಂದರೆ ಸತ್ಯಯುಗದಲ್ಲಿ ನಿಮಗೆ ಕಷ್ಟವನ್ನು ನೀಡುವಂತಹ ಯಾವ ವಸ್ತುವೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಎಂದೂ ಬಿರುಗಾಳಿ ಬೀಸುವುದಿಲ್ಲ ಮತ್ತು ಎಂದೂ ಚಳಿ ಕೂಡ ಆಗುವುದಿಲ್ಲ. ಅಂದ ಮೇಲೆ ಸತ್ಯಯುಗದಲ್ಲಿ ವಾತಾವರಣ ಹೇಗಿರುತ್ತದೆ? ಸತ್ಯಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ. ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ. ಅದು ಸ್ವರ್ಗ ಆಗಿದೆ. ಪರಮಾತ್ಮ ತಂದೆ ಬಂದಿದ್ದಾರೆ. ತಂದೆ ಬಂದಿರುವುದೇ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ. ಸರ್ವಶ್ರೇಷ್ಠ ಭಗವಂತ ತಂದೆ ಆಗಿದ್ದಾರೆ. ಸರ್ವಶ್ರೇಷ್ಠ ತಂದೆ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮ್ಮನ್ನು ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ. ನೀವು ಈ ರೀತಿ ಲಕ್ಷ್ಮೀ ನಾರಾಯಣರಾಗಿದ್ದೀರಿ. ಈ ಎಲ್ಲ ಜ್ಞಾನದ ಮಾತನ್ನು ನೀವೀಗ ಮರೆತಿದ್ದೀರಾ? ಪರಮಾತ್ಮ ತಂದೆ ಕುಳಿತು ಈ ಎಲ್ಲ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಋಷಿ ಮುನಿ ಮುಂತಾದವರನ್ನು ಜಗತ್ತಿನ ಜನ ಕೇಳುತ್ತಿದ್ದರು, ನಿಮಗೆ ರಚಯಿತನ ಬಗ್ಗೆ ಗೊತ್ತಿದೆಯೇ, ರಚನೆಯ ಬಗ್ಗೆ ಗೊತ್ತಿದೆಯೇ ಎಂದು. ಆಗ ಋಷಿ ಮುನಿಗಳು, ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ಏಕೆಂದರೆ ರಚಯಿತ ಮತ್ತು ರಚನೆಯ ಜ್ಞಾನ ಅವರ ಬಳಿ ಇರಲಿಲ್ಲ. ಅಂದ ಮೇಲೆ ರಚಯಿತ ಮತ್ತು ರಚನೆಯ ಜ್ಞಾನ ಪರಂಪರೆಯಿಂದ ಹೇಗೆ ನಡೆದುಕೊಂಡು ಬರಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಈ ಜ್ಞಾನವನ್ನು ನಾನು ನೀಡುತ್ತೇನೆ. ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ನಿಮಗೆ ಸದ್ಗತಿ ಸಿಕ್ಕ ನಂತರ ಪುನಃ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಸತ್ಯಯುಗಕ್ಕೆ ಸದ್ಗತಿಯ ಜಗತ್ತು ಎಂದು ಕರೆಯಲಾಗುತ್ತದೆ. ಇಲ್ಲಿ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಆದರೆ ನಾನು ದುರ್ಗತಿಯಲ್ಲಿ ಇದ್ದೇನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಗೆ ಮುಕ್ತಿದಾತ, ಮಾರ್ಗದರ್ಶಕ, ಅಂಬಿಕಾ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ವಿಷದ ಸಾಗರದಿಂದ ಎಲ್ಲರ ನೌಕೆಯನ್ನು ಪಾರು ಮಾಡುತ್ತಾರೆ. ಸತ್ಯಯುಗಕ್ಕೆ ಕ್ಷೀರಸಾಗರ ಎಂದು ಕರೆಯಲಾಗುತ್ತದೆ. ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ ಗಾಯನ ಆಗಿದೆ. ಒಂದು ಬಹಳ ದೊಡ್ಡ ಕೆರೆ ಇದೆ. ಆ ಕೆರೆಯಲ್ಲಿ ವಿಷ್ಣುವಿನ ಬಹಳ ದೊಡ್ಡ ಮೂರ್ತಿಯನ್ನು ತೋರಿಸುತ್ತಾರೆ. ಅಂದರೆ ಆ ಕೆರೆಯಲ್ಲಿ ವಿಷ್ಣುವಿನ ಬಹಳ ದೊಡ್ಡ ಮೂರ್ತಿಯನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸಂಪೂರ್ಣ ವಿಶ್ವದಲ್ಲಿ ರಾಜ್ಯವನ್ನು ಆಳಿದ್ದೀರಾ. ಸಂಪೂರ್ಣ ವಿಶ್ವದಲ್ಲಿ ನೀವೇ ರಾಜ್ಯವನ್ನು ಆಳಿದ್ದೀರಾ. ಅನೇಕ ಬಾರಿ ನೀವೇ ಸೋತಿದ್ದೀರಾ ಮತ್ತು ಅನೇಕ ಬಾರಿ ನೀವೇ ವಿಜಯವನ್ನು ಪಡೆದುಕೊಂಡಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮ ಮಹಾಶತ್ರು ಆಗಿದೆ. ಈ ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರ. ಅಂದ ಮೇಲೆ ಖುಷಿಯಿಂದ ಕಾಮವಿಕಾರದ ಮೇಲೆ ವಿಜಯಗಳಾಗಬೇಕು. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಪ್ರವೃತ್ತಿ ಮಾರ್ಗದಲ್ಲಿ ಇರಿ, ಆದರೆ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಿ. ನೀವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರ. ಈ ಕಲಿಯುಗ ಮುಳ್ಳಿನ ಕಾಡಾಗಿದೆ ಎಂದು ಎಲ್ಲರಿಗೂ ಅರ್ಥ ಆಗುತ್ತದೆ. ಈ ಮುಳ್ಳಿನ ಕಾಡಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಎಷ್ಟೊಂದು ಕಾಟವನ್ನು ಕೊಡುತ್ತಿರುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಸಾಯಿಸಿ ಬಿಡುತ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ. ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಇದು ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯ ಸಮಯ ಆಗಿದೆ. ಸಣ್ಣವರು ದೊಡ್ಡವರು ಎಲ್ಲರೂ ವಾನಪ್ರಸ್ಥ ಸ್ಥಿತಿಯಲ್ಲೇ ಇದ್ದಾರೆ. ನೀವೀಗ ವಾಣಿಯಿಂದ ದೂರ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರ. ಈಗ ನಿಮಗೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಅವರು ನಿಮ್ಮನ್ನು ವಾನಪ್ರಸ್ಥಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇದು ವಿಶ್ವವಿದ್ಯಾಲಯ ಆಗಿದೆ, ಭಗವಾನ್ ವಾಚ್ ಆಗಿದೆ. ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ. ಯಾರು ಪೂಜ್ಯ ರಾಜರಾಗಿದ್ದರು, ಅವರೇ ಪುನಃ ಪೂಜಾರಿ ರಾಜರಾಗುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ, ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ, ಬಲೆ ಊಟವನ್ನು ಮಾಡಿ, ನೀರನ್ನು ಕುಡಿಯಿರಿ, ಶ್ರೀನಾಥ ದ್ವಾರಕ್ಕೆ ಬೇಕಾದರೂ ಹೋಗಿ, ಅಲ್ಲಿ ತುಪ್ಪದಿಂದ ತಯಾರಾದಂತಹ ಪ್ರಸಾದ ಸಿಗುತ್ತದೆ. ಶ್ರೀನಾಥ ದ್ವಾರದಲ್ಲಿ ತುಪ್ಪದ ಬಾವಿ ಕೂಡ ನಿರ್ಮಾಣ ಆಗಿದೆ. ಶ್ರೀನಾಥ ದ್ವಾರದಲ್ಲಿ ತುಪ್ಪದ ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ ಮೇಲೆ ಅಲ್ಲಿ ತುಪ್ಪದಿಂದ ತಯಾರಾದಂತಹ ಪ್ರಸಾದವನ್ನು ಯಾರು ತಿನ್ನುತ್ತಾರೆ? ಪೂಜಾರಿಗಳು ತಿನ್ನುತ್ತಾರೆ. ಶ್ರೀನಾಥನ ಮಂದಿರದಲ್ಲಿ ಶ್ರೀನಾಥನನ್ನೂ ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ. ಜಗನ್ನಾಥನ ಮಂದಿರದಲ್ಲೂ ಕೂಡ ಕಪ್ಪು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಜಗನ್ನಾಥನ ಮಂದಿರದಲ್ಲಿ ದೇವತೆಗಳ ಕೊಳಕು ಚಿತ್ರಗಳಿದೆ. ಜಗನ್ನಾಥನ ಮಂದಿರದಲ್ಲಿ ಮಡಿಕೆಯಲ್ಲಿ ಅನ್ನವನ್ನು ಮಾಡುತ್ತಾರೆ. ಅನ್ನ ಆದ ತಕ್ಷಣ ಆ ಮಡಿಕೆ ನಾಲ್ಕು ಭಾಗದಲ್ಲಿ ಒಡೆದು ಹೋಗುತ್ತದೆ. ಜಗನ್ನಾಥನ ಮಂದಿರದಲ್ಲಿ ಕೇವಲ ಅನ್ನವನ್ನು ನೈವೇದ್ಯದ ರೂಪದಲ್ಲಿ ಅರ್ಪಣೆ ಮಾಡುತ್ತಾರೆ. ಏಕೆಂದರೆ ಈಗ ನೀವೆಲ್ಲರೂ ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸುತ್ತಿದ್ದೀರ. ಜಗನ್ನಾಥನ ಮಂದಿರದಲ್ಲಿ ಬಡತನದ ನೆನಪಾರ್ಥವನ್ನು ತೋರಿಸಿದ್ದಾರೆ. ಶ್ರೀನಾಥನ ಮಂದಿರದಲ್ಲಿ ಶ್ರೀಮಂತಿಕೆಯ ನೆನಪಾರ್ಥವನ್ನು ತೋರಿಸಿದ್ದಾರೆ. ಜಗನ್ನಾಥನ ಮಂದಿರದಲ್ಲಿ ಬಡತನವನ್ನು ತೋರಿಸುತ್ತಾರೆ, ಶ್ರೀನಾಥನ ಮಂದಿರದಲ್ಲಿ ಶ್ರೀಮಂತಿಕೆಯನ್ನು ತೋರಿಸುತ್ತಾರೆ. ಈಗ ನೋಡಿ ಎಲ್ಲರೂ ಎಷ್ಟೊಂದು ಬಡವರಾಗಿದ್ದಾರೆ. ಊಟವನ್ನು ಮಾಡುವುದಕ್ಕೋಸ್ಕರ ಕೂಡ ಆಹಾರ ಸಿಗುತ್ತಿಲ್ಲ, ಕುಡಿಯುವುದಕ್ಕೋಸ್ಕರ ನೀರು ಸಿಗುತ್ತಿಲ್ಲ. ಸತ್ಯುಗದಲ್ಲಿ ಎಲ್ಲ ಪ್ರಾಪ್ತಿಗಳೂ ಕೂಡ ಇರುತ್ತದೆ. ಅಂದ ಮೇಲೆ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಶಿವತಂದೆ ಬಹಳಷ್ಟು ಮಧುರ ಆಗಿದ್ದಾರೆ. ಶಿವತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ನಿರಾಕಾರ ತಂದೆ, ಪ್ರಿಯ ಆತ್ಮ ಎಂದು ಕರೆಯಲಾಗುತ್ತದೆ. ಆತ್ಮವನ್ನೇ ಕರೆಸಲಾಗುತ್ತದೆ. ಶರೀರ ಅಂತೂ ಸುಟ್ಟು ಹೋಗುತ್ತದೆ. ಶರೀರವನ್ನು ತ್ಯಾಗ ಮಾಡಿದ ನಂತರ ಶರೀರ ಸುಟ್ಟು ಹೋಗಿದೆ ಅಂದ ಮೇಲೆ ಆತ್ಮವನ್ನೇ ಕರೆಸುತ್ತಾರೆ. ಯಾರು ಶರೀರವನ್ನು ತ್ಯಾಗ ಮಾಡಿದ್ದಾರೋ ಅವರ ಆತ್ಮವನ್ನು ಕರೆಸುತ್ತಾರೆ. ಅಲ್ಲಿ ಜ್ಯೋತಿಯನ್ನು ಕೂಡ ಹಚ್ಚಿ ಇಡುತ್ತಾರೆ. ಯಾರಾದರೂ ಸತ್ತಾಗ ಅಲ್ಲಿ ಜ್ಯೋತಿಯನ್ನು ಹಚ್ಚಿಡುತ್ತಾರೆ. ಇದರಿಂದ ಸಿದ್ಧ ಆಗುತ್ತದೆ ಆತ್ಮಕ್ಕೆ ಅಂಧಕಾರದ ಅನುಭವ ಆಗುತ್ತಿದೆ ಎಂದು. ಆತ್ಮ ಶರೀರರಹಿತವಾಗಿತ್ತು. ಆತ್ಮ ಶರೀರರಹಿತವಾಗಿರುವಾಗ ಪುನಃ ಅಂಧಕಾರದ ಮಾತು ಹೇಗೆ ಇರಲು ಸಾಧ್ಯ? ಅಂದರೆ ಆತ್ಮ ಶರೀರದಿಂದ ಭಿನ್ನಾಗಿ ಮೇಲೆ ಹಾರುವಾಗ ಆತ್ಮಕ್ಕೆ ಅಂಧಕಾರದ ಅನುಭವ ಆಗಲು ಹೇಗೆ ಸಾಧ್ಯ? ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ. ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಜ್ಞಾನ ಬಹಳಷ್ಟು ಮಧುರ ಆಗಿದೆ. ಈ ಜ್ಞಾನವನ್ನು ಕೇಳುವಾಗ ನೀವು ಕಣ್ಣನ್ನು ತೆರೆದು ಕುಳಿತುಕೊಂಡು ಜ್ಞಾನವನ್ನು ಕೇಳಬೇಕು. ಜ್ಞಾನವನ್ನು ಕೇಳುವಾಗ ನೀವು ಪರಮಾತ್ಮ ತಂದೆಯನ್ನು ನೋಡುತ್ತೀರ. ನಿಮಗೆ ಗೊತ್ತಿದೆ, ಶಿವತಂದೆ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ. ಅಂದ ಮೇಲೆ ಕಣ್ಣನ್ನು ತೆರೆದು ಕುಳಿತು ಶಿವತಂದೆಯನ್ನೇ ನೋಡಬೇಕು. ಇಲ್ಲಿ ಜ್ಞಾನವನ್ನು ಕೇಳುವಾಗ ಕಣ್ಣನ್ನು ತೆರೆದು ಕುಳಿತುಕೊಳ್ಳಬೇಕು. ಬೇಹದ್ದಿನ ತಂದೆಯನ್ನು ನೋಡುತ್ತಿರಬೇಕು. ಯಜ್ಞದ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಯನ್ನು ನೋಡುತ್ತಾ ನೋಡುತ್ತಾ ಮಕ್ಕಳು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಮಕ್ಕಳು ಪರಸ್ಪರ ಕುಳಿತು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಮಕ್ಕಳು ಧ್ಯಾನಕ್ಕೆ ಹೋದಾಗ ಕಣ್ಣು ಮುಚ್ಚಿರುತ್ತಿತ್ತು, ಆದರೆ ಅವರು ಧ್ಯಾನದಲ್ಲೇ ಓಡುತ್ತಿದ್ದರು. ಇದು ಯಜ್ಞದ ಆದಿಯ ಸಮಯದ ಚಮತ್ಕಾರ ಆಗಿತ್ತು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಾ ಇವರು ನನ್ನ ಸೋದರ ಆತ್ಮ ಆಗಿದ್ದಾರೆ, ನನ್ನ ಸೋದರ ಆತ್ಮನ ಜೊತೆಗೆ ನಾನು ಮಾತನಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಿ. ನನ್ನ ಸೋದರ ಆತ್ಮನಿಗೆ ನಾನು ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು ತಿಳಿದುಕೊಳ್ಳಿ. ಬೇಹದ್ದಿನ ತಂದೆಯ ಸಲಹೆಯನ್ನು ನೀವು ಸ್ವೀಕಾರ ಮಾಡುವುದಿಲ್ಲ ಏನು? ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾದರೆ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಕೆಲವರು ತಕ್ಷಣ ಹೇಳುತ್ತಾರೆ, ಬಾಬಾ ನಾನು ಅವಶ್ಯವಾಗಿ ಪವಿತ್ರ ಆಗುತ್ತೇನೆ ಎಂದು. ಪವಿತ್ರರಾಗುವುದು ಒಳ್ಳೆಯದು ತಾನೆ? ಕುಮಾರಿ ಪವಿತ್ರರಾಗಿದ್ದಾರೆ, ಆದ್ದರಿಂದ ಎಲ್ಲರೂ ಕುಮಾರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಕುಮಾರಿ ಮದುವೆಯನ್ನು ಮಾಡಿಕೊಂಡಾಗ ಪೂಜಾರಿ ಆಗಿಬಿಡುತ್ತಾರೆ. ನಂತರ ಆ ಕುಮಾರಿ ಎಲ್ಲರಿಗೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ಅಂದ ಮೇಲೆ ಪವಿತ್ರತೆಯ ಗುಣ ಒಳ್ಳೆಯ ಗುಣ ಆಗಿದೆ ತಾನೆ? ಪವಿತ್ರರಾಗುವುದು ಒಳ್ಳೆಯದು ತಾನೆ? ಪವಿತ್ರರಾದರೆ ಶಾಂತಿ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಪವಿತ್ರತೆ ಎಲ್ಲಿದೆಯೋ ಅಲ್ಲಿ ಶಾಂತಿ ಇದೆ, ಸಂಪತ್ತಿದೆ. ಎಲ್ಲದಕ್ಕೂ ಆಧಾರ ಪವಿತ್ರತೆಯಾಗಿದೆ. ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಪಾವನ ಜಗತ್ತಿನಲ್ಲಿ ರಾವಣ ಇರುವುದಿಲ್ಲ, ಅದು ರಾಮರಾಜ್ಯ ಆಗಿದೆ. ರಾಮರಾಜ್ಯದಲ್ಲಿ ಎಲ್ಲರೂ ಹಾಲು ಸಕ್ಕರೆಯ ಸಮಾನ ಕ್ಷೀರಖಂಡ ಆಗಿರುತ್ತಾರೆ. ಸತ್ಯುಗದಲ್ಲಿ ಧರ್ಮದ ರಾಜ್ಯ ಇರುತ್ತದೆ. ಅಂದ ಮೇಲೆ ಪುನಃ ಅಲ್ಲಿ ರಾವಣ ಎಲ್ಲಿಂದ ಬರಲು ಸಾಧ್ಯ? ರಾಮಾಯಣ ಮುಂತಾದ ಕಥೆಯನ್ನು ಎಷ್ಟೊಂದು ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ, ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೃತ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತಿದ್ದರು. ಸತ್ಯದ ನೌಕೆಯ ಬಗ್ಗೆ ಗಾಯನ ಇದೆ. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಮುಳುಗಲು ಸಾಧ್ಯ ಇಲ್ಲ. ಅನ್ಯ ಸತ್ಸಂಗಕ್ಕೆ ಹೋಗಬೇಡಿ ಎಂದು ಯಾರು ಯಾರನ್ನೂ ತಡೆಯುವುದಿಲ್ಲ. ಇಲ್ಲಿ ಜ್ಞಾನವನ್ನು ಕೇಳಲು ಹೊರಟರೆ ಎಷ್ಟೊಂದು ಅಡೆತಡೆಯನ್ನು ಹಾಕುತ್ತಾರೆ. ಪರಮಾತ್ಮ ತಂದೆಯ ಈ ಸತ್ಸಂಗಕ್ಕೆ ಬರುವಾಗ ಎಷ್ಟೊಂದು ಅಡೆತಡೆಯನ್ನು ಹಾಕುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ನೀಡುತ್ತಾರೆ. ನೀವೀಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗುತ್ತೀರ. ಅಂದ ಮೇಲೆ ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ಅಂದ ಮೇಲೆ ನಾವು ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕರಾಗಿರಬೇಕು. ನಾವೇಕೆ ನರಕದಲ್ಲಿ ಇದ್ದೇವೆ? ಈಗ ನಿಮಗೆ ಅರ್ಥ ಆಗಿದೆ. ಮೊದಲು ನಾವೇ ಪೂಜಾರಿಗಳಾಗಿದ್ದೆವು, ಈಗ ಪುನಃ 21 ಜನ್ಮಕ್ಕೋಸ್ಕರ ಪೂಜ್ಯರಾಗುತ್ತೇವೆ. 63 ಜನ್ಮದಿಂದ ಪೂಜಾರಿಗಳಾಗಿದ್ದೆವು, ಈಗ ಪುನಃ ನಾವೇ ಪೂಜ್ಯರು, ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಇದು ನರನಿಂದ ನಾರಾಯಣ ಆಗುವ ಜ್ಞಾನ ಆಗಿದೆ. ಭಗವಾನ್ ವಾಚ್ ಆಗಿದೆ, ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ. ಪತಿತ ರಾಜರು ಪಾವನ ರಾಜರಿಗೆ ನಮಸ್ಕಾರವನ್ನು ಮಾಡುತ್ತಾರೆ, ಪತಿತ ರಾಜರು ಪಾವನ ರಾಜರಿಗೆ ವಂದಿಸುತ್ತಾರೆ. ಪ್ರತಿಯೊಬ್ಬ ಮಹಾರಾಜನ ಮಹಲ್ನಲ್ಲಿ ಅವಶ್ಯವಾಗಿ ಮಂದಿರ ಇರುತ್ತದೆ. ರಾಧಾಕೃಷ್ಣರ ಮಂದಿರ, ಲಕ್ಷ್ಮೀನಾರಾಯಣರ ಮಂದಿರ ಅಥವಾ ರಾಮ ಸೀತೆಯ ಮಂದಿರ ಪ್ರತಿಯೊಬ್ಬ ರಾಜನ ಮಹಲ್ನಲ್ಲೂ ಇರುತ್ತದೆ. ವರ್ತಮಾನ ಸಮಯದಲ್ಲಿ ಗಣೇಶ ಹನುಮಂತ ಮುಂತಾದವರ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ, ಈಗ ನಿಮಗೆ ಗೊತ್ತಿದೆ. ಅವಶ್ಯವಾಗಿ ನಾವೇ ರಾಜ್ಯವನ್ನು ಪಡೆದುಕೊಂಡಿದ್ದೆವು, ನಂತರ ವಾಮ ಮಾರ್ಗದಲ್ಲಿ ನಾವೇ ಕೆಳಗಡೆ ಬೀಳುತ್ತೇವೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಮಧುರಾತಿ ಮಧುರ ಮಕ್ಕಳೇ, ಮೊದಲು ನೀವೇ ಸ್ವರ್ಗದಲ್ಲಿ ಇದ್ದೀರಿ, ನಂತರ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಈಗ ನೆಲದ ಮೇಲೆ ಬಂದು ಬಿದ್ದಿದ್ದೀರ. ನೀವೀಗ ಹೇಳುತ್ತೀರ, ನಾವು ಬಹಳಷ್ಟು ಶ್ರೇಷ್ಠರಾಗಿದ್ದೆವು. ಪರಮಾತ್ಮ ತಂದೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ಪ್ರತಿ 5,000 ವರ್ಷದ ನಂತರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ. ಇದಕ್ಕೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ರಿಪಿಟೇಷನ್ ಎಂದು ಕರೆಯಲಾಗುತ್ತದೆ. ಅಂದರೆ ಇದು ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಪುನರಾವರ್ತನೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಇಡೀ ವಿಶ್ವದಲ್ಲಿ ನಿಮ್ಮ ರಾಜ್ಯ ಇರುತ್ತದೆ. ಗೀತೆಯಲ್ಲೂ ಕೂಡ ಇದೆ, ಪರಮಾತ್ಮ ತಂದೆ ಎಂತಹ ರಾಜ್ಯವನ್ನು ನೀಡುತ್ತಾರೆ ಅಂದರೆ, ಪರಮಾತ್ಮ ತಂದೆ ನೀಡುವಂತಹ ರಾಜ್ಯವನ್ನು ಎಂದೂ ಯಾರೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿ ಎಷ್ಟೊಂದು ಪಾರ್ಟಿಷನ್ ಇದೆ, ನೀರಿನಲ್ಲೂ ಪಾರ್ಟಿಷನ್, ಅಂದರೆ ನೀರಿಗೋಸ್ಕರ ಹೊಡೆದಾಡುತ್ತಾರೆ, ಭೂಮಿಗೋಸ್ಕರ ಹೊಡೆದಾಡುತ್ತಾರೆ. ಭೂಮಿಯಲ್ಲೂ ಪಾರ್ಟಿಷನ್ ಮಾಡಿಕೊಂಡಿದ್ದಾರೆ, ನೀರಿನಲ್ಲೂ ಪಾರ್ಟಿಷನ್ ಮಾಡಿಕೊಂಡಿದ್ದಾರೆ. ತಮ್ಮ ತಮ್ಮ ರಾಜ್ಯವನ್ನು ತಾವು ರಕ್ಷಣೆ ಮಾಡಿಕೊಳ್ಳುತ್ತಿರುತ್ತಾರೆ. ಒಂದು ವೇಳೆ ತಮ್ಮ ರಾಜ್ಯವನ್ನು ತಾವು ರಕ್ಷಣೆ ಮಾಡದೇ ಇದ್ದರೆ ಆ ರಾಜ್ಯದಲ್ಲಿ ಇರುವಂತಹ ಯುವಕರು ಕಲ್ಲಿನಿಂದ ಹೊಡೆಯಲು ಪ್ರಾರಂಭ ಮಾಡುತ್ತಾರೆ. ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ, ನವಯುವಕರು ಬಹಳಷ್ಟು ಶಕ್ತಿಶಾಲಿಗಳಾಗಿ ಭಾರತದ ರಕ್ಷಣೆಯನ್ನು ಮಾಡುತ್ತಾರೆ ಎಂದು ಅಂದ ಮೇಲೆ ಯುವಕರು ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ. ಜಗತ್ತಿನ ಪರಿಸ್ಥಿತಿ ಹೇಗಿದೆ ನೋಡಿ, ಈಗ ಜಗತ್ತಿನ ಪರಿಸ್ಥಿತಿ ಹೇಗೆ ಆಗಿದೆ ನೋಡಿ, ಇದು ರಾವಣ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಅಸುರಿ ರಾವಣನ ಸಂಪ್ರದಾಯ ಆಗಿದೆ. ಇಲ್ಲಿರುವವರೆಲ್ಲ ಅಸುರಿ ಸಂಪ್ರದಾಯದವರಾಗಿದ್ದಾರೆ, ನೀವೀಗ ದೈವೀ ಸಂಪ್ರದಾಯದವರಾಗುತ್ತಿದ್ದೀರ. ದೇವತೆಗಳು ಮತ್ತು ಅಸುರರು ಹೇಗೆ ಯುದ್ಧವನ್ನು ಮಾಡಲು ಸಾಧ್ಯ? ನೀವು ಡಬ್ಬಲ್ ಅಹಿಂಸಕರಾಗುತ್ತೀರ. ಸತ್ಯುಗದ ದೇವತೆಗಳು ಡಬ್ಬಲ್ ಅಹಿಂಸಕರಾಗಿದ್ದಾರೆ. ದೇವಿ ದೇವತೆಗಳಿಗೆ ಡಬ್ಬಲ್ ಅಹಿಂಸಕರು ಎಂದು ಕರೆಯಲಾಗುತ್ತದೆ. ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೀವೀಗ ವಾಣಿಯ ಮೂಲಕ ಯಾರಿಗೂ ದುಃಖವನ್ನು ಕೊಡಬಾರದು, ನೀವೀಗ ದೇವತೆಗಳಾಗುತ್ತೀರ. ಅಂದ ಮೇಲೆ ನಿಮ್ಮಲ್ಲಿ ಪ್ರತಿ ಮಾತಿನಲ್ಲೂ ರಾಯಲ್ಟಿ ಇರಬೇಕು. ನಿಮ್ಮ ಆಹಾರ ಪಾನೀಯ ಬಹಳಷ್ಟು ಉನ್ನತವಾಗಿರಬಾರದು ಮತ್ತು ಬಹಳಷ್ಟು ಕನಿಷ್ಠ ಕೂಡ ಆಗಿರಬಾರದು. ನಿಮ್ಮ ಆಹಾರ ಪಾನೀಯ ಏಕರಸವಾಗಿರಬೇಕು. ರಾಜರು ಬಹಳಷ್ಟು ಕಡಿಮೆ ಮಾತನ್ನು ಮಾತನಾಡುತ್ತಾರೆ. ಪ್ರಜೆಗಳಿಗೆ ರಾಜರ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ಈ ಕಲಿಯುಗದಲ್ಲಿ ನೋಡಿ ಎಂತಹ ಪರಿಸ್ಥಿತಿ ಇದೆ, ಎಷ್ಟೊಂದು ಸ್ಟ್ರೈಕನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಜಗತ್ತಿಗೆ ಇಂತಹ ಪರಿಸ್ಥಿತಿ ಬರುತ್ತದೆಯೋ ಆಗ ನಾನು ಬಂದು ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೇನೆ. ಎಲ್ಲರೂ ಸೇರಿ ಒಂದಾಗಬೇಕು ಎಂದು ಗೌರ್ಮೆಂಟ್ ಬಯಸುತ್ತದೆ. ಭಲೆ ಎಲ್ಲರೂ ಸಹೋದರರಾಗಿದ್ದಾರೆ, ಆದರೆ ಇದು ಒಂದು ಆಟ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಯಾವ ಮಾತಿನ ಚಿಂತೆಯನ್ನೂ ಮಾಡಬೇಡಿ. ಆಹಾರ ಧಾನ್ಯದಲ್ಲೂ ಕೂಡ ಈಗ ಎಷ್ಟೊಂದು ತೊಂದರೆ ಆಗುತ್ತಿದೆ. ಈಗ ಆಹಾರ ಧಾನ್ಯ ಸಿಗದೇ ಇರುವ ಕಾರಣ ಎಷ್ಟೊಂದು ತೊಂದರೆ ಆಗುತ್ತಿದೆ. ಸ್ವರ್ಗದಲ್ಲಿ ಬಹಳಷ್ಟು ಆಹಾರ ಧಾನ್ಯ ಇರುತ್ತದೆ. ನೀವು ಸ್ವರ್ಗದಲ್ಲಿ ಹಣವನ್ನು ನೀಡದೆ ಆಹಾರ ಧಾನ್ಯವನ್ನು ಪಡೆದುಕೊಳ್ಳುತ್ತೀರಾ? ಸತ್ಯುಗದಲ್ಲಿ ನೀವು ಹಣವನ್ನು ಖರ್ಚು ಮಾಡದೇ ಇದ್ದರೂ ಕೂಡ ನಿಮಗೆ ಎಷ್ಟೊಂದು ಆಹಾರ ಧಾನ್ಯ ಸಿಗುತ್ತದೆ. ಈಗ ಅಂತಹ ದೈವಿ ರಾಜ್ಯ ಸ್ಥಾಪನೆ ಆಗುತ್ತಿದೆ. ಪರಮಾತ್ಮ ತಂದೆ ನಮ್ಮನ್ನು ಎಷ್ಟು ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ಅಂದರೆ ಪುನಃ ಎಂದೂ ನಾವು ಸತ್ಯುಗದಲ್ಲಿ ರೋಗಿಗಳಾಗುವುದಿಲ್ಲ. ಇದು ಪರಮಾತ್ಮ ತಂದೆಯ ಗ್ಯಾರಂಟಿ ಆಗಿದೆ. ಪರಮಾತ್ಮ ತಂದೆ ದೇವತೆಗಳ ಸಮಾನ ನಮ್ಮ ನಡತೆಯನ್ನು ರೂಪಿಸುತ್ತಾರೆ, ನಮ್ಮ ನಡತೆಯನ್ನು ದೇವತೆಗಳ ಸಮಾನ ಮಾಡುತ್ತಾರೆ. ಇಂತಿಂತಹ ಮಾತನ್ನು ನೀವು ಮಿನಿಸ್ಟರ್ಗಳಿಗೂ ಕೂಡ ತಿಳಿಸಬಹುದು, ಯುಕ್ತಿಯಿಂದ ತಿಳಿಸಬೇಕು. ಬಹಳ ಚೆನ್ನಾಗಿ ಅವರು ಒಪಿನಿಯನನ್ನು ಬರೆದುಕೊಡುತ್ತಾರೆ, ಆದರೆ ಮೊದಲು ಅವರಿಗೆ ಜ್ಞಾನ ಅರ್ಥ ಆಗಬೇಕು. ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಬೇಕು. ಆಗ ಅವರು ಹೇಳುತ್ತಾರೆ, ಜ್ಞಾನವನ್ನು ಕೇಳಲು ನಮಗೆ ಸಮಯ ಇಲ್ಲ ಎಂದು. ದೊಡ್ಡ ವ್ಯಕ್ತಿಗಳು ಸ್ವಲ್ಪ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದರೆ ಬಡವರ ಕಲ್ಯಾಣ ಕೂಡ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಿಮ್ಮ ತಲೆಯ ಮೇಲೆ ಸಾವು ನಿಂತಿದೆ, ಕಾಲ ನಿಂತಿದೆ. ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಸಾವು ಎಲ್ಲರನ್ನೂ ನುಂಗಿಬಿಡುತ್ತದೆ. ನೀವು ಕುಂಭಕರ್ಣನ ಸಮಾನ ಆಗಿಬಿಡುತ್ತೀರ. ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವಾಗ ಎಷ್ಟೊಂದು ಖುಷಿಯಾಗುತ್ತದೆ. ಪರಮಾತ್ಮ ತಂದೆ ಈ ಎಲ್ಲ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಈ ಬ್ರಹ್ಮ ತಂದೆಗೆ ಮೊದಲು ಈ ಜ್ಞಾನ ಗೊತ್ತಿರಲಿಲ್ಲ. ಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ, ಪಾರಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ, ಅಲೌಕಿಕ ತಂದೆಯ ಮೂಲಕ ಆಸ್ತಿ ಸಿಗುವುದಿಲ್ಲ. ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ, ಇವರ ಮೂಲಕ ನಿಮಗೆ ಆಸ್ತಿ ಸಿಗುವುದಿಲ್ಲ. ಪ್ರಜಾಪಿತ ಬ್ರಹ್ಮನನ್ನು ನೀವು ನೆನಪು ಮಾಡಬಾರದು. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನನ್ನ ಮೂಲಕ ನಿಮಗೆ ಯಾವ ಪ್ರಾಪ್ತಿ ಕೂಡ ಸಿಗುವುದಿಲ್ಲ. ನಾನು ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ. ಆಸ್ತಿ ಒಂದನೆಯದಾಗಿ ಹದ್ದಿನ ತಂದೆಯ ಬಳಿ ಇದೆ, ಎರಡನೆಯದಾಗಿ ಬೇಹದ್ದಿನ ತಂದೆಯ ಬಳಿ ಇದೆ. ಪ್ರಜಾಪಿತ ಬ್ರಹ್ಮ ತಂದೆ ಯಾವ ಆಸ್ತಿಯನ್ನು ನೀಡಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಬ್ರಹ್ಮನ ಶರೀರ ಪರಮಾತ್ಮ ಶಿವತಂದೆಯ ರಥ ಆಗಿದೆ, ರಥವನ್ನು ನೆನಪು ಮಾಡಬಾರದು. ಸರ್ವಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಕುಳಿತು ಆತ್ಮರಿಗೆ ತಿಳಿಸುತ್ತಾರೆ, ಎಲ್ಲ ಕಾರ್ಯವನ್ನು ಆತ್ಮವೇ ಮಾಡುತ್ತದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಹೇಗೆ ಸರ್ಪದ ಉದಾಹರಣೆಯನ್ನು ನೀಡುತ್ತಾರೆ ತಾನೆ. ನೀವು ಭ್ರಮರಿಯಾಗಿದ್ದೀರ, ನೀವೀಗ ಜ್ಞಾನದ ಬೂಬು ಮಾಡಬೇಕು. ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ನೀವು ಯಾರನ್ನು ಬೇಕಾದರೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಬಹುದು. ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಇಂತಹ ತಂದೆಯನ್ನು ನೀವು ಏಕೆ ನೆನಪು ಮಾಡುವುದಿಲ್ಲ? ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ತಂದೆಯ ಮೂಲಕ ಏಕೆ ಆಸ್ತಿಯನ್ನು ಪಡೆದುಕೊಳ್ಳಬಾರದು? ನನಗೆ ತಂದೆಯನ್ನು ನೆನಪು ಮಾಡಲು ಪುರ್ಸೊತ್ ಸಿಗುವುದಿಲ್ಲ, ತಂದೆಯ ಜ್ಞಾನವನ್ನು ಕೇಳಲು ಸಮಯ ಸಿಗುವುದಿಲ್ಲ ಎಂದು ಏಕೆ ಹೇಳುತ್ತೀರಾ? ಒಳ್ಳೊಳ್ಳೆ ಮಕ್ಕಳು ಸೆಕೆಂಡ್ನಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನುಷ್ಯರು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತಾರೆ, ಮನುಷ್ಯರು ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಈಗ ಲಕ್ಷ್ಮಿಯ ಮೂಲಕ ಏನು ಸಿಗುತ್ತದೆ ಮತ್ತು ಜಗದಂಬೆಯ ಮೂಲಕ ಏನು ಸಿಗುತ್ತದೆ? ಲಕ್ಷ್ಮಿ ಸ್ವರ್ಗದ ದೇವಿಯಾಗಿದ್ದಾರೆ, ಲಕ್ಷ್ಮಿಯ ಸಮ್ಮುಖದಲ್ಲಿ ಕುಳಿತು ಹಣವನ್ನು ಬೇಡುತ್ತಾರೆ. ಜಗದಂಬೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಜಗದಂಬೆ ಈಗ ಎಲ್ಲರ ಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಶ್ರೀಮತದ ಮೂಲಕ ಸರ್ವರ ಕಾಮನೆಗಳು ಕೂಡ ಪೂರ್ಣ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಕರ್ಮೇಂದ್ರಿಯದ ಮೂಲಕ ಯಾವುದೇ ಪ್ರಕಾರದ ತಪ್ಪು ನಡೆಯಬಾರದು. ಅದಕ್ಕೋಸ್ಕರ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಶರೀರವನ್ನು ನೋಡಬಾರದು, ಒಬ್ಬ ತಂದೆಯ ಕಡೆ ಗಮನವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಈಗ ಇದು ನಮ್ಮ ವಾನಪ್ರಸ್ಥ ಸ್ಥಿತಿಯ ಸಮಯ ಆಗಿದೆ. ಆದ್ದರಿಂದ ವಾಣಿಯಿಂದ ದೂರ ಆಗುವ ಪುರುಷಾರ್ಥವನ್ನು ಮಾಡಬೇಕು. ಅವಶ್ಯವಾಗಿ ಪವಿತ್ರರಾಗಬೇಕು. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ ಅನ್ನುವ ಮಾತು ಬುದ್ಧಿಯಲ್ಲಿ ಇರಬೇಕು. ಆದ್ದರಿಂದ ವಿಘ್ನಗಳನ್ನು ನೋಡಿ ಭಯಪಡಬಾರದು. ಇಂದಿನ ವರದಾನ ಆಗಿದೆ. ನಾಟಕದ ಜ್ಞಾನದ ಮೂಲಕ ಅಚಲ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಪ್ರಕೃತಿ ಜೀತ್ ಆಗಿ, ಮಾಯಾ ಜೀತ್ ಆಗಿ, ಪ್ರಕೃತಿ ಅಥವಾ ಮಾಯೆಯ ಮೂಲಕ ಎಂತಹ ಪರೀಕ್ಷಾ ಪೇಪರ್ ಬೇಕಾದರೂ ಬರಲಿ, ಆದರೆ ನಮ್ಮ ಸ್ಥಿತಿ ಸ್ವಲ್ಪ ಕೂಡ ಏರುಪೇರಾಗಬಾರದು. ಈ ರೀತಿ ಏಕೆ ಆಗುತ್ತಿದೆ, ಈ ರೀತಿ ಏಕೆ ಅನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಯಾವುದೇ ಪ್ರಕಾರದ ಸಮಸ್ಯೆ ನಿಮ್ಮ ಮೇಲೆ ದಾಳಿಯನ್ನು ಮಾಡಿಬಿಡುತ್ತದೆ, ಆಗ ನೀವು ಫೇಲ್ ಆಗುತ್ತೀರಾ. ಆದ್ದರಿಂದ ಏನು ಬೇಕಾದರೂ ಆಗಲಿ, ಆದರೆ ಆಂತರ್ಯದಲ್ಲಿ ಸದಾ ಇದೇ ಶಬ್ದ ಬರಬೇಕು, ವಾಹ ಮಧುರ ನಾಟಕವೇ ವಾಹ. ಹಾಯ್, ಏಕೆ ಈ ರೀತಿ ಆಯಿತು, ಅಯ್ಯೋ ಏಕೆ ಈ ರೀತಿ ಆಯಿತು ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಇಂತಹ ಸ್ಥಿತಿಯಲ್ಲಿ ನೀವು ಸ್ಥಿತಾದಾಗ ಯಾವುದೇ ಸಂಕಲ್ಪದಲ್ಲಿ ಏರುಪೇರು ಕೂಡ ಇರಬಾರದು. ನಿಮ್ಮ ಸ್ಥಿತಿ ಈಗ ಹೇಗಿರಬೇಕು ಅಂದರೆ ಯಾವುದೇ ಸಂಕಲ್ಪದಲ್ಲೂ ಏರುಪೇರಿರಬಾರದು, ಸದಾ ಅಚಲ ಸ್ಥಿತಿಯಲ್ಲಿ ಇರಬೇಕು, ಅಡೋಲ ಸ್ಥಿತಿಯಲ್ಲಿ ಇರಬೇಕು. ಆಗ ಪ್ರಕೃತಿ ಜೀತಾಗುವ ವರದಾನ ಪ್ರಾಪ್ತಿಯಾಗುತ್ತದೆ ಅಥವಾ ಮಾಯಾ ಜೀತಾಗುವ ವರದಾನ ಪ್ರಾಪ್ತಿಯಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಖುಷಿಯ ಸಮಾಚಾರವನ್ನು ತಿಳಿಸಿ. ಎಲ್ಲರಿಗೂ ಖುಷಿಯನ್ನು ನೀಡುವುದೇ ಸರ್ವಶ್ರೇಷ್ಠ ಕರ್ತವ್ಯ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಸಂಪನ್ನರಾಗುವ ಮಾತಿನ ಕಡೆ ಗಮನವನ್ನು ಕೊಡಿ ಅಥವಾ ಕರ್ಮಾತೀತರಾಗುವಂತಹ ಮಾತಿನ ಕಡೆ ಗಮನವನ್ನು ಕೊಡಿ. ಮಹಾರಥಿಗಳು ಈಗ ವಿಶೇಷವಾಗಿ ಇದೇ ಪುರುಷಾರ್ಥದ ಕಡೆ ಗಮನವನ್ನು ಕೊಡಬೇಕು, ಅಂದರೆ ವಿಶೇಷವಾಗಿ ಇದೇ ಅಭ್ಯಾಸದ ಕಡೆ ಗಮನವನ್ನು ಕೊಡಬೇಕು. ಈಗೀಗ ಕರ್ಮಯೋಗಿಗಳು ಈಗೀಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಈ ಹಳೆಯ ಜಗತ್ತಿನಲ್ಲಿ, ಈ ಅಂತಿಮ ಶರೀರದಲ್ಲಿ ಯಾವುದೇ ಪ್ರಕಾರದ ಕಾಯಿಲೆ ಇದ್ದರೂ ಕೂಡ, ಈ ಅಂತಿಮ ಶರೀರಕ್ಕೆ ಯಾವುದೇ ಪ್ರಕಾರದ ಕಾಯಿಲೆ ಬಂದರೂ ಕೂಡ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ವಲ್ಪ ಕೂಡ ಏರುಪೇರಾಗಬಾರದು. ಸ್ವಚಿಂತನೆಯನ್ನೇ ಮಾಡಬೇಕು, ಆತ್ಮದ ಚಿಂತನೆಯನ್ನೇ ಮಾಡಬೇಕು. ಶುಭ ಚಿಂತಕರಾಗಿ ಶುಭ ಚಿಂತನೆಯನ್ನೇ ಮಾಡುತ್ತಾ ಹೋಗಬೇಕು. ಆಗ ನೀವು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೀರಾ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.